संजीवयत्यशिवशक्तिधरस्वधाम्ना अन्यांश्च हस्तचरणश्रवणत्ववादीन् प्राणान् नमो भगवते पुरुषाय पृच्छ यस्मात् ब्रह्मेन्द्र रुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यापाय भगनाशाय श्रीशाय पुनराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्द्रनो हृदम्बरे यद्वचश्चन्द्रिका स्वान्तसन्तापं विनिकृन्तति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यम् अन्ये च देवाः सततं प्रसन्ना हरौ सुभक्तिं मयि सन्दिशन्तु। श्रीगुरुभ्यो नमः। हरिः ओम्। धर्मक्षेत्रे कुरुक्षेत्रे समवेता युत्सवः मामका पाण्डवाश्चैव किमकुर्वत सञ्जया। देवं नारायणं नत्वा सर्वदोषविवर्जितं परिपूर्णं गुरुमुश्चान् गीतार्थं वक्ष्यामि लेशतः। गुणगणनिलयं पतिं रमायाः जगदघदहनं च वासवी सूनुं मुनिकुलतिलकं च पूर्णबोधं गुरुमपि परमं गुरुञ्च मे वन्दे। लक्ष्मीनारायणं नत्वा पूर्णबोधान् गुरूनपि कुर्म श्रीकृष्णगीतायाः भाष्याद्युक्तार्थसङ्ग्रहम्। परमपूज्यवाद श्री श्रीपादंगळवर शरणसन्निधानदल्लि ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ನಿನ್ನೆಯ ಭಗವದ್ಗೀತೆಯ ಪ್ರವಚನವನ್ನು ಮುಂದುವರೆಸೋದು ಒಂದು ಕಾರ್ಯಕ್ರಮ. ಇನ್ನೊಂದು ಶ್ರೀ ಪೂರ್ಣಪ್ರಜ್ಞ ದರ್ಶನ ಅಂತಕ್ಕಂಥ ಗ್ರಂಥದ ಬಿಡುಗಡೆ ಮತ್ತೊಂದು ಕಾರ್ಯಕ್ರಮ. ಮೊದಲಿಗೆ ಸ್ವಲ್ಪ ಹೊತ್ತು ಪ್ರವಚನ, ಗೀತಾ ಪ್ರವಚನ ಮುಂದುವರೆದು ಬಿಟ್ಟು ಅನಂತರ ಪರಮಪೂಜ್ಯ ಶ್ರೀಪಾದರ ಅಮೃತ ಹಸ್ತದಿಂದ ಗ್ರಂಥ ಬಿಡುಗಡೆಯಾಗುತ್ತೆ. ನಿನ್ನೆ ದಿವಸ ನಾವು ಹಿಂದೆ ಈಗ 15 ಅಧ್ಯಾಯಗಳು ಮುಕ್ತವಾಗಿ ಭಗವದ್ಗೀತೆಯನ್ನು ಮುಕ್ತಾಯವಾಗಿ ಬಿಟ್ಟು 16 ಅಧ್ಯಾಯದ ಆರಂಭದಲ್ಲಿದ್ದೇವೆ. ಭಗವಂತನಾದ ಶ್ರೀಕೃಷ್ಣ ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತುಗಳ ಲಕ್ಷಣಗಳನ್ನು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ನಿರೂಪಣೆ ಮಾಡತಕ್ಕಂಥ ಅಧ್ಯಾಯ ಈ 16 ಅಧ್ಯಾಯ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ಜ್ಞಾನಂ ದಾನಂ ತಪಸ್ಯ ಇತ್ಯಾದಿ ವರ್ಣನೆ ಮಾಡ್ತಾ ದೈವಿ ಸಂಪತ್ತಿನ ಬಹು ಸ್ವಭಾವವನ್ನು ಭಗವಂತ ಹೇಳ್ತಾ ಇದ್ದ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪಃ ಆರ್ಜವಂ ಅಹಿಂಸಾ ಸತ್ಯಂ ಅಕ್ರೋಧ ತ್ಯಾಗ ಶಾಂತಿ ಅಪೈಶುನಂ ದಯಾ ಭೂತೇಷು ಅಲೋಲುತ್ವಂ ಮತ್ತು ಮಾರ್ಗವಂ ಶ್ರೀಹಿ ಅಜಾಪನಂ ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹ ನಾಪಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಇಷ್ಟು ದೈವಿ ಸಂಪತ್ತಿನ ಲಕ್ಷಣಗಳು. ಅದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಎರಡು ಉಪಯೋಗ. ಒಂದು, ದೇವತೆಗಳು ಹೇಗಿರ್ತಾರೆ, ಸಾತ್ವಿಕರು ಹೇಗಿರ್ತಾರೆ ಅದ ತಿಳ್ಕೊಳ್ಳೋದು ಒಂದು. ಇನ್ನೊಂದು, ನಾವು ಹೇಗಿದ್ರೆ ಸಾತ್ವಿಕರಾಗಲಿಕ್ಕೆ ಸಾಧ್ಯ, ನಮ್ಮ ಸಾಧನೆಯ ಮಾರ್ಗಗಳಾಗಲ್ಲ ಕೂಡ. ಅವರಿಗೆ ಲಕ್ಷಣಗಳಾದರೆ ಆಚಾರ್ಯ ಬರೀತಾರೆ ಯಾವುದು ಜ್ಞಾನಿಗಳ ಲಕ್ಷಣೋ ಆ ಲಕ್ಷಣಗಳು ಅಂತ ಏನು ಹೇಳಿದ್ದಾರೋ ಅದೇ ಜ್ಞಾನ ಸಾಧನೆಯ ಉಪಾಯ ಅಂತ ಹೇಳಿದ್ದಾರೆ. ಆ ಮಾತಿನಿಂದ ಈ ಮಾತುಗಳು ತುಂಬಾ ಅಪೂರ್ವ. 2 ಅಧ್ಯಾಯದಲ್ಲಿ ಹೇಳಿದ್ದಾರೆ ಚಿತ್ರಪ್ರ ಲಕ್ಷಣ ಹೇಳಬೇಕಾದ್ರೆ, ಮುಂದೆ 13-14 ಕೊನೆಗೆ ಹೇಳಿದ್ದಾರೆ, ಇಲ್ಲಿ ಹೇಳ್ತಾರೆ, ಅನೇಕ ರೀತಿಯಲ್ಲಿ ನಿರೂಪಣೆ ಮಾಡ್ತಾ ಬರ್ತಾರೆ. ಇದು ಎಲ್ಲ ಗುಣಗಳ ಒಟ್ಟು ಕ್ರೋಢೀಕರಣ. ಅಭಯಂ ಸತ್ವ ಸಂಶುದ್ಧಿ, ಮೊದಲ ಗುಣ ಅಭಯಂ, ಭಯವಿಲ್ಲದಿರುವಿಕೆ, ನಿರ್ಭೀತವಾದಂತಹ ಜೀವನ. ಇದು ಎಷ್ಟು ಅಮೂಲ್ಯವಾದ ಪದ ಅಭಯಂ. ಅದಕ್ಕೆ ಹೇಳಿದೆ ದೇವತೆಗಳ ಕೈಯಲ್ಲಿ ಅಭಯ ಹಸ್ತ, ಯಾವಾಗಲೂ ಅಭಯ ಹಸ್ತ ಅವರಿಗೆರಡು. ನಮಗೆ ಭಯ ಇಲ್ಲ, ನಾವು ಇನ್ನೂ ಭಯ ಉಂಟು ಮಾಡೋದಿಲ್ಲ, ನಾವು ಯಾರಿಗೂ ಭಯ ಪಡೋದಿಲ್ಲ. ಯಸ್ಮಾನ್ ನೋದ್ಯುಜತೆ ಲೋಕ ಲೋಕಾನ್ ನೋದ್ಯುಜತೆ ಚಯ. ಇದು ನಮ್ಮಿಂದ ಇನ್ನೊಬ್ಬರು ಭಯ ಆಗಬಾರದು, ನಾವು ಮತ್ತೊಬ್ಬರು ಭಯ ಪಡಕೂಡದು. ರಾವಣಾದಿಗಳು ಎರಡನ್ನು ಹೊಂದಿದವರೇ, ಸದಾ ಸಾವಿನ ಭಯ, ಅವರ ಕಂಡ್ರೆ ಉಳಿದವರಿಗೆ ಭಯ. ಅದು ಅತ್ಯಂತ ಭಯಾನಕವಾದ ಜೀವನ ಆಗಿರಬಾರದು. ಇವತ್ತಂತೂ ಭಯೋತ್ಪಾದಕರ ಕಾಲ ಇದೆ. ತಮಗೂ ಸುಖ ಇಲ್ಲ, ಜನ ಸುಖವಿಲ್ಲ, ಬಿಡೋದಿಲ್ಲ ಅಂದರೆ ಆಸುರಿ ಸಂಪತ್ತಿನ ಲಕ್ಷಣ. ಭಯ ಆಸುರಿ ಸಂಪತ್ತು, ಅಭಯ ದೈವಿ ಸಂಪತ್ತು. ಅಭಯಂ ಸತ್ವ ಸಂಶುದ್ಧಿ ಮನಃಪ್ರಸನ್ನತೆ, ಮತ್ತು ದಾನಯೋಗ ವ್ಯವಸ್ಥಿತಿ ಜ್ಞಾನಯೋಗದಲ್ಲಿ ಅತ್ಯಂತ ವಿಶೇಷೇಣ ಅವಸ್ಥಿತಿ ಜ್ಞಾನೇ ವ್ಯವಸ್ಥಿತಿ ಯೋಗೇ ವ್ಯವಸ್ಥಿತಿ ದಾನ ಯೋಗೇ ವ್ಯವಸ್ಥಿತಿ ಅನೇಕ ರೀತಿಯಲ್ಲಿ ಅರ್ಥಗಳನ್ನು ನಾವು ನೋಡಿದ್ದೇವೆ. ಅನಂತರ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪಃ ಆರ್ಜವಂ ದಾನ ದಮ ಸ್ವಾಧ್ಯಾಯ ಎಷ್ಟು ಗುಣಗಳು ಉಂಟದರೆ ಅಹಿಂಸಾ ಸತ್ಯಂ ಅಕ್ರೋಧ ತ್ಯಾಗ ಶಾಂತಿ ಅಪೈಷಣಂ ಎಲ್ಲ ನೋಡಿದ್ದೇವೆ. ತ್ಯಾಗ ಅಂದ್ರೆ ದೊಡ್ಡ ಗುಣ ಅದು. ತ್ಯಾಗ ಶಬ್ದಕ್ಕೆ ರಾಘವೇಂದ್ರ ಸ್ವಾಮಿಗಳು ಅರ್ಥ ಬರೀತಾರೆ ಔದಾರ್ಯಂ ಅಂತ ಕರೆದಿದೆ. ನೋಡಿ ದಾನಂ ತ್ಯಾಗ ಒಂದೇ ಕಂಡ ಕಂಡತ್ತೆ ಒಂದೇ ಕಂಡಾಗಲ್ಲ. ಅದು ದಾನಂ ಅಂದ್ರೆ ಇರೋ ವಸ್ತು ಕೊಡೋದು, ತ್ಯಾಗ ಅಂದ್ರೆ ಬಿಡೋದು, ತ್ಯಾಗ ಬಿಡೋದು ಅವರಿಗೋಸ್ಕರ ತ್ಯಾಗ ಮಾಡಿಬಿಟ್ಟೆ ಅಂತ ಹೇಳ್ತಾರೆ ನೋಡಿ. ತನಗ ಬರೋದನ್ನು ಬಿಟ್ಟರೆ ತ್ಯಾಗ, ಇರೋದನ್ನು ಕೊಟ್ಟರೆ ದಾನ. ಅದಕ್ಕೆ ತ್ಯಾಗ ಶಾಂತಿ ಮತ್ತು ಅಚಾಪಲ ವಿಶೇಷವಾಗಿ ಶ್ರೀಹಿ ಅಚಾಪಲ ಮುಂದುವರೆಸ್ತಾ ಹೋಗ್ತಾರೆ. ಒಂದೊಂದು ಗುಣಗಳಲ್ಲಿ ಈ ಶಾಂತಿ ಬಗ್ಗೆ ನಿನ್ನ ನೋಡಿದ್ದೇವೆ. ಶಮೋ ಮನ್ನಿಷ್ಠತಾ ಬುದ್ಧೇ ಸದಾಕಾಲ ಭಗವನ್ ನಿಷ್ಠೆ, ಸದಾಕಾಲ ಭಗವನ್ ನಿಷ್ಠೆ. ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಇದ್ದ ಹಾಗೆ ಭಗವಂತನ ಪೂಜೆ ಅಂತಕ್ಕಂಥ ಅನುಸಂಧಾನ ಇದ್ರೆ ಅದನ್ನು ಶಾಂತಿ ಅಂತ ಕರೀತಾರೆ. ಆ ಶಾಂತಿಯಿಂದ ಮನಃಶಾಂತಿ, ಈ ಗುಣ ಇತ್ತಂದ್ರೆ ಮನಸ್ಸು ನೆಮ್ಮದಿ ಇರೋದು ಸಂಪೂರ್ಣ ಸತ್ಯ. ಅಪೈಶುಣಂ ವಿಶಿಷ್ಟ ಗುಣ ಅಪೈಶುಣಂ ಅದಕ್ಕೆ ಅರ್ಥ ಬರೀತಾರೆ. ಇನ್ನೊಬ್ಬರ ಮೇಲೆ ಚಾಡಿ ಹೇಳೋ ಸ್ವಭಾವ ಆಗುವಂತ ಇವತ್ತಂತೂ ಎದ್ದು ಕಾಣತಕ್ಕಂಥ ಗುಣ ಅದು. ಏನಾ ತಾನು ಮಾಡೋದಿಲ್ಲ, ಮಾಡೋದನ್ನು ಬಿಡೋದಿಲ್ಲ, ಏನಾದರೂ ಚಾಡಿ ಹೇಳತಕ್ಕಂಥ ಸ್ವಭಾವ ಅದೆಂದೂ ಇರುಕುಡು. ಅದಕ್ಕೆ ಪರೋತ್ರ ಪರೋಪದ್ರವ ಹೇತುನಾಂ ರಾಜಾದೇಹ ಕಥನಂ, ಪರರಿಗೆ ಉಪದ್ರವ ಮಾಡತಕ್ಕಂಥ ಗುಣಗಳನ್ನು ಹುಡುಕಿ ಅದನ್ನೆಲ್ಲ ರಾಜಾದಿಗಳ ಮುಂದೆ ಹೇಳಿಬಿಡು, ಅದರ ಮನಸ್ಸನ್ನು ಕೆಡಿಸಿಬಿಡೋದು. ಅದು ಅತ್ಯಂತ ಭಯಂಕರವಾದ ದೋಷ, ಅದನ್ನು ಬಿಟ್ಟಿರಬೇಕು ದೈವಿ ಸಂಪತ್ತಿನವನು. ಮತ್ತು ಅಚಾಪನ ತ್ಯಾಗ ಶಾಂತಿ ಪೈಶುನಂ ಶಾಂತಿ ಒಂದು ವರ್ಣನೆ ಮಾಡ್ತಾ ಮುಂದಿನ ಗುಣ ನೋಡಿ. ದಯಾ ಭೂತೇಶು ಅಲೋಲತ್ವಂ ಭೂತೇಶು ದಯಾ, ಪ್ರಾಣಿಗಳಲ್ಲಿ ದಯೆ ತೋರಬೇಕು ಅಂತ ಹೇಳುತ್ತೆ. ಪ್ರಾಣಿಗಳಲ್ಲಿ ದಯೆ ಭೂತ ದಯೆ ಎನ್ನುವ ಗುಣ, ಪ್ರಾಣಿಗಳ ಮೇಲೆ ವಿಶೇಷವಾದಂತಹ ರೀತಿಯಲ್ಲಿ ಅನುಕಂಪವನ್ನು ತೋರಿಸಬೇಕು. ದೊಡ್ಡವರಲ್ಲಿ ಗುಣ ಇಲ್ಲದೆ ಹೋದರೆ ಚಿಕ್ಕವರು ಉದ್ಧಾರ ಆಗ ಚಾನ್ಸಸ್ ಇರ್ತಿರಲಿ. ಈಗ ಸಣ್ಣವರಿಗೆ ದೊಡ್ಡವರಿಗೆ ಕಾಂಟ್ಯಾಕ್ಟ್ ಮಾಡಲು ಬೇರೆ ಮಾರ್ಗಗಳಿಲ್ಲ, ಅವರೆಲ್ಲ ತುಂಬಾ ದೊಡ್ಡ ಇರ್ತಾರೆ. ಕಾಂಟ್ಯಾಕ್ಟ್ ದಯ ಅನ್ನೋ ಗುಣ ಇಲ್ಲದೆ ಹೋಗಿದ್ರೆ ಏನೂ ಆಗ್ತಿರಲಿ. ಅದಕ್ಕೆ ಹರಿವಕಾಂತಾರದ ಎರಡನೇ ತಂದೆ ಕರುಣಾತಂದಿ ಅಂತಲೇ ಹೇಳಿ. ದೊಡ್ಡವರ ಕಾರುಣ್ಯ ಚಿಕ್ಕವರ ಮೇಲೆ ಕೆತ್ತಬೇಕು, ಆದ್ದರಿಂದ ಇನ್ನೇನು ಕೊಟ್ಟವ್ರ ಮೇಲಿದ್ದಾರೆ ಈಗಾಗಲೇ. ಅದು ಕಾರುಣ್ಯ ಒಂದು ಬಿಟ್ಟರೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ದೊಡ್ಡವರ ಅನುಗ್ರಹ ಪಡಬೇಕಾದ್ರೆ. ಅದಕ್ಕೆ ಹೇಳ್ತಾರೆ ದಯಾಭೂತೇಶು ಅಲೋಲುತ್ವಂ, ಈ ಚಾಂಚಿಯಲ್ಲಿ ವಿಷಯ ಲೋಲುಪತೆ ಇರಬಾರದು. ವಿಷಯಗಳ ಸಂಪರ್ಕ ಬೇರೆ, ವಿಷಯ ಲೋಲುಪತೆ ಬೇರೆ. ವಿಷಯಗಳಲ್ಲಿ ಮನುಷ್ಯ ಲೋಲುಪನಾಗಬಾರದು, ವಿಷಯ ಲಂಪಟನಾಗಬಾರದು ಅಂತ ಹೇಳಿದ್ದಾರೆ. ಅದೇ ರೀತಿ ಅಲೋಲುತ್ವಂ ಹ್ರೀಹಿ ಮಾರ್ಗವಂ ಹ್ರೀಹಿ ಅಚಾಪಲಂ, ಮಾರ್ಗ ಒಳ್ಳೆ ಮೃದುವಾಗಿರುವಿಕೆ. ಹ್ರೀಹಿ ನಾಚಿಕೆ ಪಡೋದು, ಹೀರಿಹಿ ನಾಚಿಕೆ ಪಡೋದು. ನಾಚಿಕೆ ಪಡೋದು ಅಂದ್ರೆ ಅದ ಹೇಳ್ತಾರೆ ಕೆಟ್ಟ ಕೆಲಸ ಮಾಡೋದ್ರ ಬಗ್ಗೆ ನಾಚಿಕೆ ಪಡಬೇಕು ಅಂತ ಹೇಳ್ತಾರೆ. ನಾಚಿಕೆ ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಸುಳ್ಳೇಳೋದಕ್ಕೆ ನಾಚಿಕೆ ಆಗಬೇಕು, ಕದಿಲಿಕ್ಕೆ ನಾಚಿಕೆ ಆಗಬೇಕು. ಇನ್ನೊಬ್ಬರ ದ್ರೋಹ ಮಾಡತಕ್ಕಂಥ ಕೆಲಸ ಲಜ್ಜಾಸ್ಪದವಾದ ಕಾರ್ಯಗಳಾದ್ದರಿಂದ ನಾಚಿಕೆ ಗೀಚಿಕೆ ಏನೂ ಇಲ್ಲವಾ ಅಂತಾರಲ್ಲ, ಹಾಗೆ ನಾಚಿಕೆ ಪಡೋದು ದೊಡ್ಡವರ ರಕ್ಷಣ ಯಾವುದಕ್ಕೂ ಅಲ್ಲ. ನಮ್ಮ ಮನುಷ್ಯ ನಾಚಿಕೆ ಪಡ್ತಾನೆ, ಸಂದಾನವಾಗಿ ನಾಚಿಕೆ ಪಡ್ತಾನೆ, ಇವ್ರ ಬಗ್ಗೆ ದೇವ್ರಪದವಾಗಿ ನಾಚಿಕೆ ಪಡ್ತಾನೆ, ಸತ್ಯ ಹೇಳಕ್ ನಾಚಿಕೆ ಪಡ್ತಾರೆ. ಅದಕ್ಕೆ ನಾಚಿಕೆ ಪಡಬಾರ್ದು, ಅದಕ್ಕೆ ಒಳ್ಳೆ ಧೈರ್ಯ ಇರಬೇಕು. ಆದರೆ ಬಿಡ್ಲಕ್ಕೆ ನಾಚಿಕೆ ಪಡಬೇಕು, ಒಳ್ಳೆ ಕೆಲಸಗಳನ್ನು ಬಿಡೋದು ಒಂದು ನಾಚಿಕೆ, ಕೆಟ್ಟ ಕೆಲಸ ಮಾಡೋದಕ್ಕೆ ಹೋದ್ರೆ ಮತ್ತೊಂದು ನಾಚಿಕೆ. ಅದಕ್ಕೆ ಹೀಹಿ ಅಚಾಪಲಂ, ಈ ಚಾಂಚಲ್ಯ ಇರಬಾರದು, ಸ್ಥೈರ್ಯಂ ಅಂತ ಚಾಂಚಲ್ಯ ಇರಬಾರದು, ಸ್ಥಿರತೆ ಇರಬೇಕು. ಇನ್ನು ಮುಂದೆ ತೇಜ ಕ್ಷಮ ಧೃತಿ ಶೌಚಂ ಅದ್ರೋಹ ನಾತಿಮಾನಿತ, ತೇಜ ಒಳ್ಳೆ ತೇಜಸ್ವಿಯಾಗಿರೋ ಇನ್ನೊಬ್ಬರಿಗೆ ಇನ್ನೊಬ್ಬರ ಯಾವುದೋ ಕಾರಣಕ್ಕೋಸ್ಕರ ತನ್ನ ಧ್ಯೇಯೋದ್ದೇಶಗಳನ್ನು ಕೈಬಿಡಬಾರದು, ಅಂದರೆ ವರ್ಚಸ್ಸನ್ನು ಬೆಳೆಸ್ಕೊಂಡಿರಬೇಕು. ಧೃತಿ ಒಳ್ಳೆ ಧೈರ್ಯವನ್ನು ಹೊಂದಿರಬೇಕು. ಶೌಚಂ ಶುದ್ಧವಾಗಿರಬೇಕು. ಅದು ಎರಡು ವಿಧವಾದ ಶೌಚ, ಹೊರಗಿನ ಶೌಚ ಬೇರೆ, ಹೊರಗಿನ ಶೌಚ ಬೇರೆ. ನಾವೇನು ಮಡಿ ಅಂತ ಕರಿತೇವೆ ಹೊತ್ತು ಅದು ಹೊರಗಿನ ಮಡಿನೇ ಮಡಿ ಅಂತ ಕರೆದಿರೋದು ಸಾಮಾನ್ಯವಾದ ಪದ್ಧತಿ ಆಗಿಬಿಟ್ಟಿದೆ. ಆದರೆ ಶೌಚ ಎರಡು ವಿಧ, ಅಂತಃಶೌಚ ಬೇರೆ, ಬಾಹ್ಯ ಶೌಚ ಬೇರೆ. ಬಾಹ್ಯ ಶೌಚ ಕ್ಲೀನ್ ಆಗಿರಬೇಕು ಇತ್ಯಾದಿಗಳೆಲ್ಲ ಬಾಹ್ಯ ಶೌಚ. ಅಂತಃಶೌಚ ಅಂದರೆ ಮನಃಶುದ್ಧಿ, ಕಾಮ ಕ್ರೋಧಾದಿ ದೋಷಗಳನ್ನು ಹೊಂದದೆ ಹೋದರೆ ಅದು ಅಂತಃಶೌಚ. ಈ ಎರಡು ಶೌಚಗಳಲ್ಲಿದ್ದರೆ ಮಾತ್ರ ಅದು ದೈವಿ ಸಂಪತ್ತು. ಸಾಮಾನ್ಯವಾಗಿ ಇವತ್ತು ಹೊರಗಿನ ಮಡಿ ನೋಡೋ ಅಭ್ಯಾಸ ಮಾತ್ರ ಬಂದಿದೆ, ಬಟ್ ಅದು ಸಿಗೋದಿಲ್ಲ ಅನ್ನೋ ಕೊರಗು ಇದೆ ಜೊತೆಗೆ. ಎರಡೆರಡು ಹೊರಗಿನ ಮಡಿ ಮಾತ್ರ ನೋಡೋದು ಒಂದು ತಪ್ಪು, ಅದು ಸಿಗೋದಿಲ್ಲ ಅನ್ನೋ ಗೊಂದಲ ಮತ್ತೊಂದು ಕಡೆ. ಆದರೆ ಹೊರಗಿನ ಮಡಿ ಭಾರಿ ಮುಖ್ಯವಾದದ್ದು. ಶೌಚಂ ಅದ್ರೋಹ ದ್ರೋಹ ಬಗೆಯದಿರುವಿಕೆ, ನಾತಿಮಾನಿತ ದುರಹಂಕಾರಾದಿಗಳಿರಬಾರದು. ಇಷ್ಟೆಲ್ಲ ಗುಣಗಳನ್ನು ದೈವೀ ಸಂಪತ್ತು ಅಂತ ಕರೆದಿದ್ದಾರೆ. ಇವತ್ತು ಸುಮಧ್ವ ವಿಜಯದ ಭಾವ ಆವಿಷ್ಕರಣವಾದಂತಹ ಈ ಪೂರ್ಣ ಪ್ರಜ್ಞ ದರ್ಶನ ಅಂತಕ್ಕಂಥ ಕೃತಿಯ ಬಿಡುಗಡೆ ಇವತ್ತು ಎಷ್ಟು ಒಳ್ಳೆಯ ಸಮಯ ಕೂಡಿ ಬಂದಿದೆ ಅಂದರೆ, ಇಷ್ಟೆಲ್ಲ ದೈವಿ ಸಂಪತ್ತಿದೆ, ಅದು ಒಬ್ಬರಲ್ಲೇ ನಾವು ಕಾಣಬೇಕು ಅಂತ ಇದ್ರೆ ಮಧ್ವಾಚಾರ್ಯರು ಅಂತ ಮಹಾನುಭಾವ. ಎಲ್ಲ ಗುಣಗಳನ್ನು ಒಂದೇ ಕಡೆ ಹೊಂದಿದ್ರು. ಉಳಿದುಕೊಂಡು ಕೆಲವು 35% ಇದ್ರು ಸಾತ್ವಿಕನಾಗಿಬಿಡ್ತಾನೆ, ಒಂದೊಂದು 35% ಇದ್ರು ಸಾಕು ಕೊನೆಗೆ. ಇವ್ರು ಹಾಗಲ್ಲ, ಎಲ್ಲವೂ ಇದೆ, ಎಲ್ಲವೂ 100% ಇದೆ. ಏ ಗುಣಾನಾಮ ಜಗತ್ ಪ್ರಸಿದ್ಧ ಎಂ ತೇಷು ತೇಷು ಸ್ವ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರವರಹಂ ಶ್ರೀಮಂತ ಮೇನಂ ಹನುಮಂತ ಮಾಹು. ಎಷ್ಟು ಮಾರ್ಮಿಕವಾದ ಮಾತು, ಅದನ್ನು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಇದೆಲ್ಲ ಕೃಷ್ಣ ಹೇಳಬೇಕಾದ್ರೆ ಭೀಮನ್ ಬಂದಿಟ್ಕೊಂಡು ಹೇಳ್ತಾನೆ. ಆಗ ಭೀಮನ್ ಬಂದ್ಕೊಂಡು ಕೃಷ್ಣ ಹೇಳ್ತಾ ಇದ್ದಾರೆ. ಇವತ್ತು ಅದೇ ಭೀಮನ ಶ್ರೀಮದ್ ಆಚಾರ್ಯರಾದ್ದರಿಂದ ಸರಿಯಾಗಿ ಆ ಪುಸ್ತಕದ ಬಿಡುಗಡೆಯು ದೈವಿ ಸಂತತಿಯ ದೃಷ್ಟಾಂತಕ್ಕೂ ಕೂಡ ಒಳ್ಳೆ ಸಂಬಂಧವು. ಅಭಯಂ, ಭೀಮನ ಹೆಸರು ಭೀಮ ಅಂತ ಹೇಳಿ, ಭೀಹೀಮಾ ಅಂತ ಹೆಸರು. ನೀವು ಭಯಪಡಬೇಡಿ, ನನಗೆ ಭಯ ಇಲ್ಲ, ನಿಮಗೂ ಭಯ ಬೇಕಿಲ್ಲ. ಭವತು ಭೀರ್ಮೇತಿನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿ ಪ್ರೀಣಯೇ ಪೂರ್ಣಭೂತಂ. ಅಭಯ, ಅವರ ಜೀವನ ನೋಡಬೇಕು ಆಚಾರ್ಯ ಮುಂದೆ ಪುಸ್ತಕದಲ್ಲಿ ನೋಡಬೇಕಾದ್ರೆ ಇಡೀ ಜೀವನದಲ್ಲಿ ಒಂದು ಕ್ಷಣ ಭಯಪಟ್ಟಿಲ್ಲ. ಯಾವ ಕಾಲಕ್ಕೂ ಭಯಪಟ್ಟಿಲ್ಲ. ಚಿಕ್ಕ ಮಗು ಭಯ ಇಲ್ಲ, ಒಂದು ಭೂತ ಬಂತಂತೆ ಭೂತಕ್ಕೆ ಭಯ, ಇವರು ಭಯ ಆಗಲಿಲ್ಲ. ಭೂತಕ್ಕೆ ಭಯ ಆಯ್ತು, ಇವರು ಭಯವೇ ಆಗಲಿಲ್ಲ. ಅಭಯ ಅಷ್ಟೇ ಅಲ್ಲ, ಅವ್ರ ಜೊತೆಗಿದ್ದರು ಗುರುಗಳಿಗೆ ಭಯ ಇಲ್ಲ. ಅವರ ತಂದೆ ತಾಯಿ ಮೊದಲಾದವರೆಲ್ಲ ಸುಖವಾಗಿರ್ತಾರೆ. ಲೋಕೇಶ್ವರ ಸಮತಪಾಲ ತಮಕ್ಕಿಲೇಹಿ ಅಂತ ಹೇಳಿಬಿಡುತ್ತೆ. ಸತ್ವ ಸಂಸಿದ್ಧಿ, ಎಂಥ ಮನಃಪ್ರಸಾದ ಅವರದು. ವಿಶ್ವದ ಇತಿಹಾಸದಲ್ಲೇನೆ ಅವರು ರಾಜೇಂದ್ರ ಸ್ವಾಮಿ ಸತರಿಯ ವೃಂದಾವನ ಪ್ರವೇಶ ಕೇಳಿದ್ದೇವೆ, ವಜರಾಜ ಸ್ವಾಮಿ ಸತರಿಂದಾನ ಪ್ರವೇಶ ಕೇಳಿದ್ದೇವೆ. ಆಚಾರ್ಯ ಹಾಗಲ್ಲ, ಸಸರಿಯರೊಳಗೆ ಬದಲು ಹೊರಟುಬಿಟ್ಟು ಎಂಥ ಒಂದು ಮನಃಪ್ರಸಾದ ಅಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂಥ ಪೂರ್ಣ ಪ್ರಮಾಣದ ಮನಃಪ್ರಸಾದ. ಅಭಯಂ ಚಿತ್ತ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ, ಸದಾಕಾಲ ಜ್ಞಾನಯೋಗದಲ್ಲೇ ನಿರತರಾದವರು. ಸದಾಕಾಲವೂ ಕೂಡ ಅವರ ಹೆಸರೇ ಜ್ಞಾನ ಬರಬೇಕು ಅಂತ ಮಹಾನುಭಾವರು. ಎದ್ರೆ ಕೂತ್ರೆ ನಿಂತ್ರೆ ಗಮನಾಥನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇನ ಭವಾಪವರ್ಗ ರಾತ್ರೀಹಿ ಕಥಮತ್ಯಮರಾಹ ಪ್ರಪಂಚ ಏಯುಹು ನನುಮಧ್ವಸ್ಯ ನ ಮಾತೃಶೋ ಅಲ್ಪಬೋಧಾಹ. ಇಂತಹ ಜ್ಞಾನಯೋಗ ವ್ಯವಸ್ಥಿತಿ ಎರಡು ಮುಖವಾದದ್ದು. ತಾವು ಇರೋದು ಒಂದು, ತಮ್ಮ ಶಿಷ್ಯರನ್ನು ತೊಡಗಿಸಿದ್ದ ಹಾಗೆ ಇನ್ನೊಂದು. ತಾವು ಹಾಗೇ ಇದ್ರು, ಶಿಷ್ಯರನ್ನು ಹಾಗೇ ವಿರಾಗ ಮಾಡಿದ್ರು ಪೂರ್ತಿಯಾಗಿ, ಬೇರೆ ಹವ್ಯಾಸಗಳೇ ಇಲ್ಲ. ಆ ಮಟ್ಟದ ಒಂದು ಜ್ಞಾನಯೋಗ ವ್ಯವಸ್ಥಿತಿ ಅವರು. ಅವರ ಹೆಸರೇ ಜ್ಞಾನ. ಭೀಮ ಅಂದ್ರೇನು? ಭೃತಮೋ ಭೀಮ ಇತ್ಯುಕ್ತ, ಜ್ಞಾನ ಸ್ವರೂಪರವರು. ಜ್ಞಾನಾಭಿಮಾನಿನೇ ವಾಯುವೇ ನಮಃ. ಯೋಗ ಸ್ವರೂಪರವರು. ಭಕ್ತಿ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲಂ ಚೈವ ವೃಕೋಧರ ಇತಿ ಸ್ಫೃತ. ಅದರ ಸ್ವರೂಪರವರು. ದಾನಂ, ಅವರ ದಾನದ ಕೌಶಲ ಘೋಷ ವಿಶ್ವವಿಖ್ಯಾತವಾದ ದಾನ. ದಾನ ಇನ್ನೇನು ಬೇಕಾದಕ್ಕಿಂತ? ವಿಶ್ವದಲ್ಲಿ ಅವರಂತಹ ಗ್ರಂಥಗಳು ಗೀತಾ ಪ್ರವೇತ್ರ ನೋಡ್ತಾ ಇದ್ದೇವೆ. ಪ್ರತಿ ಹಂತದಲ್ಲೂ ಅವರು ಬರೆಯ ಅರ್ಥ ಎಷ್ಟು ಅಪೂರ್ವವಾಗಿರುತ್ತೆ ಅಂತ ಅರ್ಥ ಮಾಡ್ಕೊಂಡ್ರೆ ಜ್ಞಾನ ದಾನ. ಅದು ಅವತಾರ ಮಾಡಿದ್ದೇ ಅದಕ್ಕೆ. ಜ್ಞಾನಾರ್ಥಮೇವ ಯದಭೂ ವಸುದೇವ ಏಷ. ವಿಶ್ವಕ್ಕೆ ದಾನ ಕೊಡಲಿಕ್ಕೆ ಬಂದವರಾದ್ರಿಂದ ಯಾವ ಬಲಿದಾನವೂ ನಾಡಿದ್ದು ನೋಡಿ, ಬಲಿದಾನ ಕೊಟ್ಟ ದಿವಸ ಬಲಿದಾನ ಭಾರಿ ದೊಡ್ಡ ದಾನ. ಆದರೆ ಬಲಿ ದೇವರಿಗೆ ದಾನ ಕೊಟ್ಟು ಕೃತಾರ್ಥನಾದ, ಅದು ಲಿಮಿಟೇಷನ್ಸ್ನಲ್ಲಿ. ಆಚಾರ್ಯರು ಹಾಗಲ್ಲ, ಮೂರು ಬಲಿ ಕೊಟ್ಟ ಆಚಾರ್ಯನಿಗೆ ಮೂರು ಕೊಟ್ಟರು. ಜ್ಞಾನ ಭಕ್ತಿ ವೈರಾಗ್ಯ ಅನ್ನೋ ದಾನವನ್ನು ಆಚಾರ್ಯ ನಮಗೆ ಕೊಟ್ಟಿದ್ದಾರೆ. ಇದು ಅರ್ಥ ಮಾಡಿಕೊಂಡ್ರೆ ಅವರ ಬಲಿದಾನ ಯಾವ ಬಲಿದಾನವೂ ಆಚಾರ್ಯ ದಾನದ ಮುಂದೆ ಅಲ್ಲ, ಜ್ಞಾನದಾನದ ಮುಂದೆ ಯಾವ ದಾನವೂ ಅಲ್ಲ. ಅದನ್ನು ಆ ಪ್ರಮಾಣದಲ್ಲಿ ಸರ್ವಮೂಲ ಗ್ರಂಥಗಳ ಮೂಲಕ ಮಾಡಿದವರು ಶ್ರೀಮದ್ ಆನಂದ ತೀರ್ಥರು. ದಾನಂ ದಮಶ್ಚ ದಮ ಇಂದ್ರಿಯ ನಿಗ್ರಹ. ಎಂಥ ಇಂದ್ರಿಯ ನಿಗ್ರಹ ಅವರದು. ಇಡೀ ಜೀವನದಲ್ಲಿ ಒಂದು ಬಾರಿ ಆ ರಾಜ ಇದ್ದಾನೆ, ಒಬ್ಬ ರಾಜ, ಯವನ ರಾಜ, ಆಚಾರ್ಯ ನೋಡ್ತಾನೆ, ಎಷ್ಟು ಆಶ್ಚರ್ಯ ಪಡ್ತಾನೆ ಅಂದ್ರೆ, ಸ್ವಾಮಿ ಎಷ್ಟು ಭಾಷೆ ಗೊತ್ತು ನಿಮಗೆ, ಎಷ್ಟು ವಿಷಯ ಗೊತ್ತು, ಎಷ್ಟು ಧೈರ್ಯ ಇದೆ, ದಯವಿಟ್ಟು ಇಲ್ಲೇ ಇದ್ದು ಬಿಡಿ, ಅರ್ಧ ರಾಜ್ಯ ಕೊಡ್ತೇನೆ ನಿಮಗೆ ಅಂತ ಹೇಳಿದ. ಅರ್ಧ ರಾಜ್ಯ ಬಹುಶಃ ಈ ಪ್ರಸಂಗ ಬಂದಿದ್ರೆ ಎಷ್ಟು ಜನ ಹಾಕಿರುತ್ತೆ ಲೆಕ್ಕನೇ ಇಲ್ಲ. ಆಚಾರ್ಯ ಹೇಳಿದ್ರಂತೆ, ಅರ್ಧ ರಾಜ್ಯ ಕೊಡ್ತೀಯಾ, ನೀವು ಪೂರ್ಣ ರಾಜ್ಯ ಈಗ ಹೋಗೋದು ಅಂತ ಹೇಳ್ತಾರೆ. ಈ ಲೌಕಿಕ ಅರ್ಧ ರಾಜ್ಯ ವೇದಾಂತ ಸಾಮ್ರಾಜ್ಯದ ಪೂರ್ಣ ಚಕ್ರವರ್ತಿಗಳು. ನಮ್ಮ ಇಂಡಿಯಾ ಪ್ರೆಸಿಡೆಂಟ್ ಕರೆದು ವಿರೋಧ ತಾಯಿ ವಿರೋಧ ಪಂಚಾಯತ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅದಕ್ಕೆ? ಅದು ಗೊತ್ತಿರಲ್ಲ ಜ್ಞಾನದ ವಿಚಾರ. ಎಂಥ ಇಂದ್ರಿಯ ನಿಗ್ರಹ, ಅವರು ತಂತಾಗವರು, ಏನು ತಂತಾಗಲೇ ಇಲ್ಲ ಅವರು. ಅಂಥ ಒಂದು ದಮ ಇಂದ್ರಿಯ ನಿಗ್ರಹ. ದಾನಂ ದಮಶ್ಚ ಯಜ್ಞಶ್ಚ ಎಂಥ ಯಜ್ಞ. ಭೀಮನಾಗಿ ರಾಜಸೂಯಾಗ ಮಾಡಿಸಿದವರು, ಯಶ್ವದೇವಯಾಗ ಮಾಡಿಸಿದವರು. ಇಲ್ಲಿ ಉಡುಪಿಷ್ಟ ಸನ್ನಿಧಾನದಲ್ಲಿ ಕೃಷ್ಣ ಪ್ರತಿಷ್ಠೆಯಾದ ಯಜ್ಞ ಮಾಡಿಸ್ತಾರೆ. ಅಂತ ಯಜ್ಞ ನಭೂತರ ಭವಿಷ್ಯಕ್ಕೆ ಅಂತಕ್ಕಂಥ ಯಜ್ಞ. ಕಲಿಯುಗದಲ್ಲಿ ಶುದ್ಧ ಯಜ್ಞವೇ ಮರೆಯಾಗಿ ಹೋಗಿತ್ತು. ಶುದ್ಧ ಉದ್ದೇಶವೇ ಮರೆಯಾಗಿತ್ತು, ವಿಧಿ ವಿಧಾನ ಮರೆಯಾಗಿತ್ತು, ಎಲ್ಲವೂ ಲುಪ್ತವಾಗಿತ್ತು. ಅದನ್ನು ಮತ್ತೆ ಆವಿಷ್ಕರಿಸಿದ್ದ ಆಚಾರ್ಯ. ಅಂದಮೇಲೆ ಯಜ್ಞಶ್ಚ ಸ್ವಾಧ್ಯಾಯ. ಅವರ ಸ್ವಾಧ್ಯಾಯ ಅಂದರೆ ನಾಲ್ಕಾಯ ಒಂದಾಯ ಓದೋದಲ್ಲ, ಸಮಸ್ತ ಶಾಸ್ತ್ರಗಳನ್ನು ಓದೋದು ಅವರ ಸ್ವಾಧ್ಯಾಯ. ಅರ್ಥೋದಯವ ನಿಖಿಲೈರದಿ ವೇದವಾಕ್ಯೈಹಿ ರಾಮಾಯಣೈಹಿ ಸಹಿತ ಭಾರತ ಪಂಚರಾತ್ರೈಹಿ ಅನ್ಯೈಶ್ಚ ಶಾಸ್ತ್ರವಚನೈಹಿ ಸಹ ತತ್ವ ಸೂತ್ರೈಹಿ ನಿರ್ಣೀಯತೆ ಸಹೃದಯಂ ಹರಿಣ ಸದೈ. ಇಂಥ ಸ್ವಾಧ್ಯಾಯವರು ಹೇಳ್ತಾರೆ. ಸಪ್ತ ಶಿವಾಸು ಮಾತೃಷು, ಸಕಲ ಶಾಸ್ತ್ರಗಳಲ್ಲಿ ಪರಿಪೂರ್ಣವಾದ ಪಾಂಡಿತ್ಯ. ಅಂಥ ಸ್ವಾಧ್ಯಾಯ ತಪಃ ಕೃಷ್ಣಚಾಂದ್ರಾಯಣಾಧಿಕಂ ತಪಃ ಬ್ರಹ್ಮಚರ್ಯಾಧಿಕಂ ತಪಃ ತಪೋ ಮೂರ್ತಿಗಳು. ಆರ್ಜವಂ ಮುಂದಿನ ಪದ, ಆರ್ಜವಂ ರುಜುತ್ವ, ಹುಡುಗಲ್ಲೇ ರುಜುತ್ವ ಇದ್ರೆ ಸಾಕು, ರುಜುಗಳೇ ಆದವರು, ಬರೀ ರುಜುತ್ವ ಇರೋರಲ್ಲ. ಬರೋವ ಕರ್ಮಣಾಂ ಅವೇತ ನಿತ್ಯಂ, ಹಿಂದೆ ಅರ್ಥ ನೋಡಿದ್ದೇವೆ. ಮಾತು ಮನಸ್ಸು ಕೃತಿಗಳಲ್ಲಿ ಸಂಪೂರ್ಣವಾದ ಪ್ರಾಮಾಣಿಕತೆ, ಅದನ್ನು ಆರ್ಜವ ಅಂತ ಕರೀತಾರೆ. ಅದಿದ್ರೆ ಆರ್ಜವ ರುಜು, ಇವು ನಿಜವಾದ ರುಜುಗಳು. ಅದು ಸಾಮಾನ್ಯ ಅರ್ಥದಲ್ಲಿ ರುಜು, ಇದು ಟೆಕ್ನಿಕಲಿ ರುಜುಗಳು ಆಚಾರ್ಯ ಅಂದ್ರೆ. ಆರ್ಜವಂ ಅಹಿಂಸಾ ಸಮತ್ ಅಹಿಂಸಾ ಅಂತ ಹೇಳಿದ್ರೆ ದೊಡ್ಡ ಗುಣ. ಹಿಂಸೆ ಮಾಡಲಿಲ್ಲ ಅವರು, ಒಂದು ಕಡೆ ಹಿಂಸೆ ಮಾಡದೆ ಗೆಲ್ತಾರೆ. ಇವತ್ತಂತೂ ಹಿಂಸೆ ಮಾಡಿದವರು ಯಾರಿಗೆ ಗೆಲ್ಲಕ್ಕಾಗತ್ತೆ ಅಂತ ನಮ್ಮ ಪ್ರಶ್ನೆ. ಅಹಿಂಸಾ ಮಕ್ಕಳು ನೋಡಿದ್ದಾನೆ ಗಣೇಶ, ಅನಿವಾರ್ಯವಾಗಿ ಏನು ಮಾಡಲಿಕ್ಕಾಗೋದಿಲ್ಲ. ಆಚಾರ್ಯರ ಮೇಲೆ ಜಟ್ಟಿಗಳು ಬಂದಿದ್ದಾರೆ, ಸ್ವಾಮಿನ ಪರಾಕ್ರಮ ತೋರಿಸ್ತಾರೆ ನಮ್ಮಲ್ಲಿ ಅಂತ ಕೇಳಿದ್ರೆ, ಓ ಅವಸ್ಥ ತೋರಿಸ್ತೇವೆ ತೋರಿಸ್ತೇವೆ. ಆದರೆ ಒಂದು ಕರಾರು, ನಾವು ನಿಮ್ಮನ್ನು ಹೊಡೆಯೋದಿಲ್ಲ ಅಂತ ಹೇಳ್ಬಿಡ್ತಾರೆ. ನಾವು ನಿಮ್ಮನ್ನು ಹೊಡೆಯೋದ್ರೆ ಸನ್ಯಾಸಿಗಳು, ನಾವು ಹೊಡೆಯೋದಿಲ್ಲ. ಮತ್ತೆ ಯಾವ ಯುದ್ಧ ಮಾಡೋದು, ನೀವು ಮಾಡಬಹುದು ಬೇಕಾದ್ ಮಾಡಬಹುದು. ನಾ ಸುಮ್ಮನೆ ಕೂತು ಬಿಡ್ತೇನೆ, ಏನ್ ಬೇಕಾದ ಮಾಡಬಹುದು. ನೀವು ನನ್ನನ್ನ ಎತ್ತಬಹುದು, ಇಳಿಸಬಹುದು, ಹರಿಬಹುದು, ನೀವು ಹೊಡಿಬಹುದು ನನ್ನ ನೇರವಾಗಿ. ಆಚಾರ್ಯ ಬಗ್ಗೆ ಆಶ್ಚರ್ಯ ಆಗುತ್ತೆ. ಕತ್ತಿಸಿಗೆ ನೀವೀಗ ಕತ್ತಿಸಿರ್ತಾರೆ, ಕತ್ತಿಸಿಗೆ ಬೇರಾಯ್ತು ಗೊತ್ತೇನು. ಅವರ ಧ್ವನಿ ಜಾಸ್ತಿ ಆಯ್ತು, ಇವರ ಧ್ವನಿನೂ ಜಾಸ್ತಿ ಆಯ್ತು ಪಾಪ. ಅವರ ಧ್ವನಿ ಬೇರೆಯವರ ಧ್ವನಿ, ಇವರಿಗೂ ಆರ್ಥನಾದ ಪಾಪ. ದುಃಖ ಪಡ್ಲಿಕ್ಕೆ ಶುರು ಮಾಡಿದ್ರು, ನೀವೇನು ಮಾಡಕ್ಕೆ ಆಗ್ತಾರೆ ಇಲ್ಲ ಅವನಿಗೆ, ಬಿದ್ದುಬಿಟ್ರೆ ಅಂತ ಹಾಗೇನೆ. ಆಚಾರ ಗಾಳಿ ಹಾಕ್ಸಿದ್ರಂತ ತಕ್ಷಣನೆ ಚಾವರ ಬೀಸಿದ್ರು, ಅವರೇ ಗಾಳಿ ಚಾವ ಬೀಸಿದ್ರಂತೆ. ಬೀಸಿದ ಶಿಷ್ಯ ಬೇಕಾದ್ರೆ ಹೇಳಿದಾಗ ಎದ್ದು ಕೂತನಂತೆ. ಆಯ್ತು ಬಿಡಯ್ಯ, ನಾನು ಬೆರಳೆತ್ತಿತೀಯ, ಈಗ ಬೆರಳೆತ್ತಿತೀಯ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಎಂಥ ಪರಾಕ್ರಮ. ಅಂತ ಜಟ್ಟಿಗಳು ಬಂದ್ರೆ ಬೆರಳೆತ್ತಿತ್ತಾರೆ ಅಂತ ಕೇಳಿದರೆ ಅವ್ರಿಗೆ ಆಶ್ಚರ್ಯ ಚಿಂತ, ಇಂಥವ್ರು ಇರ್ತಾರೆ ಅಂತೇಳಿ. ಎತ್ತಲಕ್ಕೆ ಅಂತ ಹೋದರೆ ಅಣ್ಣ ತಮ್ಮ ಅವ್ರು ಸಾಮಾನ್ಯರಲ್ಲ. 30 ಜನಕ್ಕಾಗದೇ ಇದ್ದಂದ್ರೆ ಒಬ್ಬನೇ ಎತ್ತಿದವನು ಅವನು, ಒಬ್ಬ. ಇನ್ನೊಬ್ಬರು ಒಂದು ಗದೆ ತಗೊಂಡು ಈ ತೆಂಗಿನ ಬಿಡದು ಬುಡುಕೊಂಡ್ರೆ ಮೇಲಿಂದ ಪಟ ಪಟ ಕಾಯಿ ಬಿಡ್ತಿದ್ವ. ಅಂಥ ಬಲಿಷ್ಠ ಇವರು ಬೆತ್ತದಕ್ಕೆ ಏನ್ ಮಾಡಲು ಆಗ್ತಾ ಇಲ್ಲ. ಗರಿಮಾ ಅಂತ ಯೋಗ ಸಿದ್ಧಿ ಅದು. ಗರಿಮಾ ಅತಿ ಸಣ್ಣ ವಸ್ತುವನ್ನು ಭಾರಿ ಭಾರ ಮಾಡ್ಬಿಡ್ತಕ್ಕಂಥ ಗುಣ, ಭಾರಿ ಭಾರ ಮಾಡ್ತಕ್ಕಂಥದ್ದು. ಅದು ನೋಡಿ ಆಶ್ಚರ್ಯಪಟ್ಟು ಬಿಡ್ತಾನೆ. ಕಳ್ಳರು ಬರ್ತಾರೆ, ಶಸ್ತ್ರಪಾಡಿಗಳಾಗಿ ಇನ್ನೇನು ಜಳಪಿಸ್ತಾ ಬಂದ್ಬಿಡ್ತಾರೆ ಹೊಡಿಬೇಕು ಅಂತ ಹೇಳ್ಬಿಟ್ಟು. ಎಂಥ ರಕ್ತಪಾತ ಮಾಡಬಾರದು, ಈಗ ರಕ್ತಪಾತ ಆಗಬಾರದು, ಸರ್ಬ ಬಿಡಬಾರದು, ಅವ್ರನ್ನ ಓಡಿಸ್ಬೇಕು. ಶಿಷ್ಯರು ಹೇಳಿದರಂತೆ, ಯಾರಾದ್ರೂ ಒಬ್ರು ಮುಂದೆ ಬನ್ನಿ ಅಂತ ಹೇಳಿ, ಶಿಷ್ಯರು ಒಬ್ರು ಮುಂದೆ ಬನ್ನಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ರು ಎಲ್ಲರೂ ಮುಂದೆ ಬರೋರೇನೆ, ಒಬ್ರು ಬಂದರಂತೆ, ಉಪೇಂದ್ರ ತೀರ್ಥರು ಅಂತ ಹೆಸರು. ಬಂದವರೇನೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಹೋಗುನೆ ಅವ್ರ ಮೇಲೆ ಹೋಗು ಅಂತ ಹೇಳಿದ್ದಾರೆ. ಅವನು ಹೋಗಿದ್ದು, ಆ ಶಿಷ್ಯರು ಹೋಗಿದ್ದು, ಮುಂದೆ ನಾಯಕ ಇದ್ನಲ್ಲ ಅವನ ಕೈಯಲ್ಲಿ ಕೊಡ್ಲಿ ಕಿತ್ಕೊಂಡಿದ್ದು ನಿಂತ್ಕೊಂಡ್ರಂತೀಗೆ. ಆ ಕಿತ್ಕೊಂಡಿದ್ದು ನಿಂತ್ಕೊಂಡು ಸ್ಟೈಲ್ ನೋಡಿದ ತಕ್ಷಣ ಎಲ್ಲಾದ್ರೂ ಓಡಿಬಿಟ್ರದ್ದು, ಒಬ್ಬನು ಇಲ್ಲ ನೋಡ್ಲಕ್ಕೆ. ಬದರಿಯ ದಾರಿಯಲ್ಲಿ ನಡೆದ ಘಟನೆಗಳಿವೆಲ್ಲ ಕೂಡ. ಅವ್ರು ನಿಂತ ಇದಕ್ಕೆ ಎಲ್ಲ ಓಡಿ ಹೋಗ್ಬಿಡ್ತಾರೆ. ಎಂಥ ಸಾಮರ್ಥ್ಯ, ಒಂದು ಹನಿ ರಕ್ತಪಾತವಿಲ್ಲದೇನೆ ಅಹಿಂಸಾ. ಇಂಥ ಅಹಿಂಸೆ ಯಾರಿಗೆ ಸಾಧ್ಯ ತರಿಸಲಿಕ್ಕೆ? ಅಹಿಂಸತ್ಯಂ ಸತ್ಯಂ, ಸತ್ಯ ಹೇಳಿದ್ರೆ ಸಾಕು. ಅವರು ಸತ್ಯಂ ಅಲ್ಲ, ಸತ್ಯಂ ಮೀಮಾಂಸಾ, ಬ್ರಹ್ಮ ಮೀಮಾಂಸೆಯನ್ನು ಹೇಳಿದವರು. ದೈವಿ ಮೀಮಾಂಸೆ ಎಲ್ಲ ಮೀಮಾಂಸೆಗಳನ್ನು ಮುಂದಿಟ್ಟವರಾದ್ದರಿಂದ ಸತ್ಯಂ ಅಹಿಂಸಾ ಸತ್ಯಂ. ಅಕ್ರೋಧ, ಕ್ರೋಧದ ಹೆಸರೇ ಇಲ್ಲ. ಅಕ್ರೋಧ ಅಂದ್ರೇನು ಹೇಳ್ತಾರೆ? ಕೋಪಗೊಳ್ಳೋದಿರುವಿಕೆ. ಕೋಪ ಯಾರಿಗೆ ಬರ್ತದೆ? ಶೇಷಂ ಕೋಪೇನ ಪೂರಯೇತ್, ಯಾರಿಗೆ ಕೈಲಾಗೋದಲ್ಲ ಸಿಟ್ಟು ಬರ್ತದೆ. ಅವರು ಪೂರ್ಣ ಪ್ರಮತಿ ಮೆಂಟಲಿ ಇಂಟಲೆಕ್ಚುಲಿ ಪೂರ್ಣ ಪ್ರಮತಿ, ಫಿಸಿಕಲಿ ಸಾಕ್ಷಾತ್ ಭೀಮ. ಕ್ರೋಧದ ಹೆಸರೇ ಇಲ್ಲ. ತ್ಯಾಗ, ಎಂಥ ತ್ಯಾಗ, ಸರ್ವಸ್ವವನ್ನು ತ್ಯಾಗ ಮಾಡ್ತಕ್ಕಂಥ ಸ್ವಭಾವ. ರಾಮದೇವರು ಕೇಳಿದರೆ ಏನು ಬೇಕು ಅಂತ ಕೇಳಿದರೆ ನನಗೇನೂ ಬೇಡ. ಕೃಷ್ಣ ಕೇಳಿದರೆ ನನಗೇನೂ ಬೇಕಿಲ್ಲ. ಉಳಿದವರಾಗಿದ್ದರೆ ಅಣ್ಣನ ಮೂಲೆ ಗುಂಪು ಮಾಡಿ ಭೀಮನಂತ ವ್ಯಕ್ತಿ ಇದ್ದಿದ್ದರೆ ಧರ್ಮ ಅದನ್ನು ಕೆಳಗೆ ಕೂಡಿಸಿ ಮೇಲೆ ಕೂತ್ಬಿಡ್ತಿದ್ದೆ ಹೋಗಿಬಿಟ್ಟು. ಎಂಥ ಶಕ್ತಿ ಭೀಮನ ಶಕ್ತಿ! ಡೆಲ್ಲಿ ಸಿಂಹಾಸನ ಹೇಳಿದವರು ಆ ರೀತಿ ಕೂತವರೇನೆ, ಮೇಲವರ ಕೆಳಗಾಗ್ತಾ ಮೇಲೆದ್ದವರೇ ಜಾಸ್ತಿ. ಆಚಾರ್ಯರು ಧರ್ಮರಾಜನ ಕೊಟ್ಟ ಗೌರವ ನೋಡಿಬಿಟ್ರೆ ಎಲ್ಲಿ ಧರ್ಮರಾಜ ಎಲ್ಲಿಯ ಭೀಮಸೇನ. ಸಂಪೂರ್ಣ ತ್ಯಾಗ. ತ್ಯಾಗ ಶಾಂತಿ, ಸದಾ ಭಗವನ್ನಿಷ್ಠ. ನಾರಾಯಣಾಸ್ತ್ರ ಬಂದು ಬಿದ್ದರೂ ಕೂಡ ಏನು ಯೋಚನೆ ಇಲ್ಲ. ಅಪೈಶೂನಂ, ಚಾಡಿಗಿಡಿ ಹೆಸರೇ ಇಲ್ಲ. ಉಳಿದವ್ರು ಹೇಳಬೇಕು, ಆ ಮಾತೇ ಇಲ್ಲ ಅವ್ರಿಗೆ. ಇನ್ನು ತೇಜ, ಎಂಥ ತೇಜೋಮೂರ್ತಿಗಳು ಗೊತ್ತೇನು ಅವ್ರು. ಎರಡು ಥರ ತೇಜಸ್ಸು, ಮುಖದ ವರ್ಚಸ್ಸು ಒಂದು ತೇಜಸ್ಸು, ದೇಹದ ಕಾಂತಿ ಇನ್ನೊಂದು ತೇಜಸ್ಸು, ಇಡೀ ದೇಹದ ಕಾಂತಿ. ಅವರ ತೇಜಸ್ಸು ನೋಡಿ ಒಬ್ಬ ಗೌಡ ಇದ್ದಂತೆ. ಆಚಾರ್ಯರ ಬಗ್ಗೆ ಚಾಡಿ ಹೇಳಿರ್ತಾರೆ ಜನಗಳು, ಅವರನ್ನು ಹೊಡೆದಾಕಿ ಬಿಡಬೇಕು ಅಂತ ಹೇಳಿದ್ರೆ. ಯಾವ ಆ ಮಟ್ಟಕ್ಕೆ ಹೋಗಿರ್ತಾರೆ ದುಷ್ಟರಗಳು. ಅವನು ಹಾಗೆ ಅಂತ ಕದ್ದುಗಡ್ಕೊಂಡು ನಿಂತುಬಿಟ್ಟೆ ಇದನ್ನು ಹೊಡಿಬೇಕು ಅಂತೇಳಿ ಆಚಾರ್ಯ ಬರ್ತಾ ಇರ್ತಾರೆ. ಹೊಡಿಲಕ್ಕಿಂತ ಮುಖ ನೋಡಬೇಕಲ್ಲ. ನೋಡಿದನಂತೆ ದಿಗ್ಭ್ರಾಂತನಾಗಿ ಬಿಡ್ತಾನೆ. ಎಂಥ ಅದ್ಭುತವಾದಂಥ ತೇಜಸ್ಸು! ನೋಡಿದ್ದು ಕೆಳಗೆ ಗಡ್ಗ ಬಿಸಾಕಿದ್ದು ಗಟ್ಟ ಕಾಲು ಹಿಡ್ಕೊಂಡ್ಬಿಡ್ತಾನೆ ಸ್ವಾಮಿ. ಒಬ್ಬ ಹಳ್ಳಿಯ ಗೌಡ ಆಚಾರ್ಯ ಶಿಷ್ಯರಾಗಿ ಬಿಡ್ತಾನೆ. ಮತ್ತು ಮಾಧ್ವೇತರರು ಬ್ರಾಹ್ಮಣೇತರರು ಮಾಧ್ವರಾಗಬಹುದು ಅಂದ್ರೆ ಆಚಾರ ತಾವೇ ಮಾಡಿ ತೋರಿಸಿಬಿಟ್ಟಿದ್ದಾರೆ ಈಗಾಗಲೇ. ಒಬ್ಬ ಗೌಡರನ್ನ ತಮ್ಮ ಶಿಷ್ಯನ್ ಮಾಡ್ಕೊಂಡ್ಬಿಡ್ತಾರೆ. ಏನ್ ಮಾಡಿದ ಏನೂ ಅಲ್ಲ, ಬರೀ ಮುಖದ ವರ್ಚಸ್ಸು ಸಾಕದಿಗೆ. ಅಂಥ ಒಂದು ತೇಜಸ್ಸು ಆಚಾರ್ಯರ ತೇಜಸ್ಸು. ಕ್ಷಮ, ಇನ್ನೊಂದು ತೇಜಸ್ಸು, ಪಾಠ ಹೇಳ್ತಾ ಇದ್ರಂತೆ ಆಗ ದೀಪ ಹರಿದು ಬಿಡುತ್ತೆ ಪಾಠ ಹೇಳ್ತಿದ್ದಾಗ. ಉಳಿದವರಾಗಿದ್ರೆ ಎಷ್ಟು ಫಜಿತಿ ಆಗೋದ ಆ ಸಭೆಯಕ್ಕೆ, ಶಿಷ್ಯರಿಗೆ ಒಂದು ಕ್ಷಣ ಆತಂಕ, ಇಂಥ ಪಾಠ ತಪ್ಪಿ ಹೋಗುತ್ತಲ್ಲ ಅಂತ ಹೇಳಿದರೆ ಇವತ್ತು ಲೈಟ್ ಹೋಗೋದೇನು ಹೊಸ ವಿಷಯ ಅಲ್ಲ, ಹೋಗ್ತಾನೆ ಇರ್ತದೆ. ಆದರೆ ಆಚಾರ್ಯ ತಮ್ಮ ಕಾಜಿನ ಹೆಬ್ಬೆರಳು ಮುಂದೆ ಚಾಚಿದರಂತೆ. ಚಾಚಿದ ತಕ್ಷಣ ಮಿಂಚಿನಂಥ ಬೆಳಕು, ಪಾಠ ಪ್ರವಚನ ಎಲ್ಲ ಹೋಗುತ್ತೆ. ಈ ಟಾರ್ಚ್ ಕಾನ್ಸೆಪ್ಟ್ ಕೊಟ್ಟವರು ಆಚಾರ, ಅವ್ರ ಬಾಡಿನೇ ಟಾರ್ಚ್, ಹೀಗಂದ್ರೆ ಬೆಳಕು ಬರ್ತಾ ಇತ್ತಂತಾಗೆ. ತೇಜ, ದೇಹದಲ್ಲೂ ತೇಜಸ್ಸು, ಇದರಲ್ಲೂ ತೇಜಸ್ಸು. ಜನ ಕತೆ ಕೇಳಿದಾಗ ಹೇಳ್ತಾರೆ ಇವೆಲ್ಲ ನಂಬೇಕಂತ ಕೇಳ್ತಾರೆ. ನಮ್ಮಲ್ಲಿ ಶಾಸ್ತ್ರ ಅದು ವಿಜ್ಞಾನ ಹೇಳೋದು ಅದನ್ನೇನೆ. ಪ್ರತಿಯೊಬ್ಬರ ದೇಹದಲ್ಲೂ ತೇಜಸ್ಸಿದೆ. ಪೃಥ್ವಿ ಅಪ್ತೇಜೋ ವಾಯು ಆಕಾಶ, ಈ ಪಂಚಭೂತ ಇಲ್ಲ ಯಾರ ದೇಹ ಇಲ್ಲವೇ ಇಲ್ಲ. ತೇಜಸ್ಸು ಯಾತಕ್ಕೆ ಗೊತ್ತಾ, ಈ ಪ್ರೇತ ಕಡೆ ಅಂತಾರೆ ನೋಡಿ, ತೇಜಸ್ಸಿರೋದಲ್ಲ ಯಾತಕ್ಕೆ, ಅಗ್ನಿ ತಣ್ಣಗಾಗಿರುತ್ತೆ ದೇಹ, ತೇಜಸ್ಸು ಹೋಗಿಬಿಡುತ್ತಾಗಲಿ. ಯಾರ ದೇಹದಲ್ಲಿ ಅಗ್ನಿ ಇರುತ್ತಾನೋ ತೇಜಸ್ಸಿರುತ್ತೆ. ಇವರು ತೇಜಸ್ಸು ಎಷ್ಟು ಪೂರ್ಣ ಪ್ರಮಾಣ